ಗದ್ದಲವನ್ನು ಸುಳಾದಿ ಒಳಗೆ ವಿಭಕ್ತ ರೂಪಗಳನ್ನು ಹೇಳತಕ್ಕಂಥ ಸುಳಾದಿ ಹೇಳಿ ಮುಗಿಯಿತು. ಅವಿಭಕ್ತ ರೂಪ ಹೇಳ್ತಕ್ಕಂಥ ಆದಿತ್ಯವಾರ ಸುಳಾದಿ ಅದು ಪೂರ್ಣ ಆಯಿತು. ಸುಳಾದಿ ಮುಗಿಯಿತು. ಅನುಷ್ಠಾನಕ್ಕೆ ನಾವು ಬಂತ ನಿತ್ಯ ಚಿಂತನೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಿ ಅಲ್ಲ, ಚೂರು ಬೇಗ ಆಗ್ಬೇಕಪ್ಪ. ಎಷ್ಟು ಕಾಲ ನಮ್ಗೋಸ್ಕರ ನಾವು ಮಾಡೋದಲ್ವಾ? ಸರಿ ಆಗ್ಬೇಕು, ನಾಳೆ ಕೇಳ್ತೇನೆ. ಇವತ್ತೆಲ್ಲ ಚೆನ್ನಾಗಿ ಹೋಗಿ ಏಕಾದಶಿ ರಾತ್ರಿ ಮಲಗದೆ ಎಲ್ಲ ಚಿಂತನೆ ಮಾಡಿ ನಾಳೆ ಕೇಳಿದಾಗ ಎಲ್ಲ ಉತ್ತರ ಕೊಡ್ತೀವಿ. ಎಲ್ಲೆಲ್ಲಿ ಯಾವ್ಯಾವ ಲೋಕ ಏನೇನಿದೆ, ಐಕ್ಯ ಚಿಂತನೆ ಅಕ್ರಮ ಹೌದಲ್ವ? ಸರಿ, ನಂತರ ಬರತಕ್ಕಂಥದ್ದು ನಿತ್ಯ ಚಿಂತನೆ ಮಾಡಬೇಕಾದ ವಿಶೇಷ ಗ್ರಂಥ ಯಾವುದು ಅಂದರೆ ಚತುರ್ದಶಿ. ಈಗ ನಿಮಗೆ ನಾನು ಪಾಠಾಂತನ ಮಾಡ್ತಾ ಇಲ್ಲ, ಇದಕ್ಕೆ ಪಾಠ ಅಂತ ಹೆಸರಿಡಬೇಡಿ. ಬರೀ ಪ್ರವಚನ, ಚೂರು ಬಿಡಿಸಿದ ಪ್ರವಚನ ಅಷ್ಟೇ. ಕನ್ನಡದಲ್ಲಿ ಅರ್ಥ ತಿಳಿದುಕೊಂಡು ಚಿಂತನೆ ಮಾಡಲಿಕ್ಕೆ ಯಾವ ಅಡ್ಡಿ ಇಲ್ಲ, ಹೆಣ್ಣಿಗಾದರೂ ಗಂಡಿಗಾದರೂ. ಆ ದೃಷ್ಟಿಯಲ್ಲಿ ಚತುರ್ದಶಿ ಗ್ರಂಥ ಬಹಳ ಅಪರೂಪದ ಗ್ರಂಥ. ಇದಕ್ಕೆ ಚತುರ್ದಶಿ ಅಂತ ಹೆಸರು ಯಾಕೆ ಬಂತು ಅಂದರೆ ಚತುರ್ದಶ ಅಂದರೆ ಅರ್ಥ ಹದಿನಾಲ್ಕು. ಹದಿನಾಲ್ಕು ಪ್ರಕರಣಗಳು ಯಾವ ಗ್ರಂಥದಲ್ಲಿ ಇದೆಯೋ ಅದನ್ನು ಚತುರ್ದಶಿ ಎಂದು. ಈ ಪ್ರಕರಣ ಪ್ರಕರಣ ಅಂತ ಹೇಳ್ತಾರೆ. ಪ್ರಕರಣ ಅಂದರೆ ಏನು ಅಂದರೆ ಶಾಸ್ತ್ರೀಕ ಸಂದರ್ಭ, ಶಾಸ್ತ್ರದ ಒಂದು ಭಾಗವನ್ನು ಕುರಿತು ಹೇಳುತ್ತಾ ಚುಟುಕಾಗಿ ಆ ವಿಷಯವನ್ನು ತಲೆಗೆ ಹೋಗುವಂತೆ ಮಾಡುವಂತಹ ಭಾಗಕ್ಕೆ ಪ್ರಕರಣ ಅಂತ ಕರೀತಾರೆ. ಸರಿ, ಸದ್ಯಕ್ಕಂತೂ ಹದಿನಾಲ್ಕು ಪ್ರಕರಣಗಳಿಂದ ಕೂಡಿದ ಒಂದು ಗ್ರಂಥ ಇದು. ಇದರ ಮಹಿಮೆ ಏನು, ಇದರ ಚಿಂತನೆ ಮಾಡಿದರೆ ಫಲವೇನು, ಇವೆಲ್ಲ ನಮಗೆ ಬೇಕಾಗಿದೆ. ವಿಷ್ಣು ಪುರಾಣದಲ್ಲಿ ಒಂದು ಕಥೆ ಬರುತ್ತೆ. ಏನದು ಅಂದರೆ, ಒಬ್ಬ ರಾಜ ತನ್ನ ಹೆಂಡತಿ ಸಹಿತವಾಗಿ ಯಜ್ಞಕ್ಕೆ ಕೊಡತಾ ಇದ್ದಾನೆ. ಅದಕ್ಕಾಗಿ ಮಂಗಳ ಸ್ನಾನ ಮಾಡಿಕೊಂಡು ಬರ್ತಾ ಇದ್ದಾನೆ. ಬರುವಂತಹ ಸಂದರ್ಭದಲ್ಲಿ ಒಬ್ಬ ಎದುರಿಗೆ ಬರ್ತಾ ಇದ್ದಾನೆ. ಅಲ್ಲಿ ಪ್ರಶ್ನೆ ಬರುತ್ತೆ, ನಗ್ನರು ಅಂದರೆ ಯಾರು? ಸ್ವಲ್ಪ ಶಬ್ದ ಕೇಳಲಿಕ್ಕೆ ಚೆನ್ನಾಗಿಲ್ಲ, ಆದರೆ ಅರ್ಥ ತುಂಬ ಇದೆ. ನಗ್ನರು ಅಂತ ಕರೀತಾರೆ ಕೆಲವರನ್ನು, ಅಂದರೆ ಬಟ್ಟೆ ಇಲ್ಲದವರು, ಬಟ್ಟೆ ಇಲ್ಲದೆ ಓಡಾಡುವವರು ನಗ್ನರು ಅಂತ. ಅಂದರೆ ಯಾರವರು ಅಂದರೆ, ಹುಟ್ಟಿದಂಥ ಜೀವಿಗೆ ವೇದೋಕ್ತವಾದಂಥ ವೇದ ಏನು ಹೇಳ್ತಾ ಇದೆ, ಆ ಹೇಳಿದ ಕರ್ಮಾನುಷ್ಠಾನ ಏನಿದೆ ಅದೇ ವಸ್ತ್ರ. ವೇದೋಕ್ತವಾಗಿರತಕ್ಕಂಥ ಕರ್ಮಾನುಷ್ಠಾನವೇ ವಸ್ತ್ರ, ಅದನ್ನು ಬಿಟ್ಟವರನ್ನು ನಗ್ನರು ಅಂತ ಕರಿ ಅಷ್ಟೇ, ಬೇರೆ ಉದ್ದೇಶ ಏನೂ ಇಲ್ಲ. ಅಲ್ಲಿ ಹೇಳಿದರು, ಯಾರಾದರೆ ಒಂದು ತಿಂಗಳು ಕಾಲ ವೇದೋಕ್ತ ಕರ್ಮಾನುಷ್ಠಾನ ಬಿಟ್ಟಿರುತ್ತಾರೋ ಅಂಥವರ ಮುಖ ನೋಡಿದರು, ಅಂಥವರ ಸ್ಪರ್ಶ ಮಾಡಿದರು, ಅವರ ಪಕ್ಕದಲ್ಲಿ ಕೂತರು, ಸಂಭಾಷಣಾದಿಗಳು ಮಾಡಿದರೂ ಕೂಡ ನಮಗೆ ಏಳು ಜನ್ಮಗಳ ಪುಣ್ಯ ಹಾನಿ, ಏಳು ನೀಚ ಜನ್ಮಗಳ ಪ್ರಾಪ್ತಿ ಬೋನಸ್. ಅದಕ್ಕೆ ಆ ರಾಣಿ ಹೇಳುತ್ತಾಳೆ, ಆಕೆಗೆ ತುಂಬ ಜ್ಞಾನ ಇದೆ, ರಾಜ ಚೂರು ಕಡಿಮೆ. ಹಾಗೂ ಇರುತ್ತೆ ಮನೆಯಲ್ಲಿ ಗಂಡ ಒಳ್ಳೆ ಜ್ಞಾನ ಇದ್ದು ಹೆಂಡತಿ ಏನೂ ಇಲ್ಲದಿರುವುದು, ಹೆಂಡತಿ ಚೆನ್ನಾಗಿ ತಿಳ್ಕೊಂಡಿದ್ದು ಗಂಡ ಏನೂ ಇಲ್ಲದಿರುವುದು, ಈ ಎರಡೂ ಹಾಗೆ ಇರುತ್ತೆ. ರಾಜನಿಗೆ ಹೇಳುತ್ತಾಳೆ, ಎದುರಿಗೆ ಬರುವವ ಸರಿಯಾಗಿಲ್ಲ, ಅವನ ಜೊತೆ ಮಾತಾಡಬೇಡ ಅಂತ. ರಾಜ ಕೇಳಲಿಲ್ಲ, ಅವನು ಬಂದವನ ಕೈ ಕುಲುಕಿದ, ಮಾತಾಡಿಸಿದ, ಹಾಗೇ ಹೋಗಿ ಯಜ್ಞಕ್ಕೆ ಕೂತ. ಅದರ ಪ್ರಭಾವ ಏನಾಯಿತು, ಸ್ವಲ್ಪ ಕಾಲಕ್ಕೆ ಅವನಿಗೆ ಮೃತ್ಯು ಬಂತು. ಸತ್ತ ಮೇಲೆ ಏಳು ನೀಚ ಜನ್ಮಗಳು ಬಂದವು. ಅಲ್ಲಿ ವಿಶೇಷ ಏನು ಅಂದರೆ, ಆಕೆ ಆ ಏಳು ನೀಚ ಜನ್ಮಗಳು ಆತನಿಗೆ ಬಂದಾಗ ಮನುಷ್ಯಳಾಗಿ ಹುಟ್ಟಿ ಆತನನ್ನು ರಕ್ಷಣೆ ಮಾಡ್ತಾ ಬರ್ತಾಳೆ. ಎಂಟನೇ ಜನ್ಮದಲ್ಲಿ ಪುನಃ ಆತನಿಗೆ ಮನುಷ್ಯ ಜನ್ಮ ಬರುತ್ತೆ. ಅವಾಗ ಹೇಳುತ್ತಾಳೆ, ಆ ಹಿಂದಿನ ಅವಳೇ ನಾನು, ನಿಮ್ಮನ್ನು ರಕ್ಷಣೆ ಮಾಡ್ತಾ ಬರ್ತಾ ಇದ್ದೇನೆ, ನೀವು ಮಾಡಿದ ಒಂದು ಕೆಲಸಕ್ಕೆ ಏಳು ಜನ್ಮಗಳು ಪಡೀಬೇಕಾಗಿ ಬಂತು ಅಂತ ಹೇಳುತ್ತಾನೆ. ಸರಿ, ಅದು ಹಾಗೆ ನಿಂತರೆ ನಮಗೀಗ ಗೊತ್ತಾಗೋದೇನು? ನಮಗೆ ಹೆಜ್ಜೆ ಹೆಜ್ಜೆಗೆ ಕಾಣುವವರೇ ಅವರು. ಒಂದು ತಿಂಗಳು ವೇದೋಕ್ತ ಕರ್ಮಾನುಷ್ಠಾನ ಬಿಟ್ಟವರಲ್ಲ, ಪೂರಾ ಬಿಟ್ಟವರು. ಅದೇ ಪೂರಾ ಬಿಟ್ಟವರು ಅಥವಾ ಆಕಳನ್ನೇ ನುಂಗುವವರು, ಅವರೇ ಎಲ್ಲಿ ನೋಡಿದ್ರು ಕಾಣಿಸ್ತಾರೆ. ಆಟೋ ಏರಿದ್ರು ಅವರೇ, ಬಸ್ ಏರಿದ್ರು ಅವರೇ, ಎಲ್ಲಿಗೆ ಹೋದ್ರು ಅವರೇ. ನಾವು ಸುಮ್ಮನೆ ಕೂತ್ರೆ ನಮ್ಮ ಪ್ರಾರಬ್ಧಕ್ಕೆ ಅವರೇ ಪಕ್ಕದಲ್ಲೇ ಬಂದು ಕೊಡ್ತಾರೆ, ಏನು ಮಾಡಲಿಕ್ಕಿರಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಬೆಳಿಗ್ಗೆದು ಸಾಧನೆ ಮಾಡಿದವು ಅಂತ ಹೊರಗೆ ಬಂದರೆ, ಇವರ ದರ್ಶನ ಆಗಿಬಿಟ್ರೆ ನಮ್ಮ ಸಾಧನೆ ಏನಾಯಿತು? ಗೇಣು ಮುಂದಾದರೆ ಮೊಳಹಿಂದ ಆಗುವುದು ಅಂತ ಆಗುತ್ತೆ. ಆದ ಕಾರಣ ಮತ್ತೆ ನೋಡೋಣ. ಆದ ಕಾರಣ ನಾವು ಮಾಡಬೇಕಾಗಿದ್ದೇನು? ನಮ್ಮ ಕೈಯಲ್ಲಿ ಇರಿದೆ, ಎಲ್ಲರವರೇ ಕಾಣುತ್ತಾ ಇದ್ದಾರೆ. ಅದಕ್ಕೆ ಹೇಳುತ್ತಾ ಇದ್ದಾರೆ, ಈ 14 ಪ್ರಕರಣಗಳನ್ನು ಯಾರು ಚಿಂತನೆ ಮಾಡುತ್ತಾರೋ ನಿತ್ಯವೂ ಕೂಡ, ಯಾರು ಚುಟುಕಾಗಿ, ನಾನು ಬರೆಸಿದ್ದೇನೆ 14 ಪ್ರಕರಣಗಳ ಕನ್ನಡದ ಅರ್ಥ ಬರೆಸಿದ್ದೇನೆ, ಪ್ರಾಯಶಃ ನಾಳೆ ತರ್ತೀರಾ? ಹೌದು ಹೌದು, ಅದು ಜಿರಾಕ್ಸ್ ಮಾಡಿ ತರ್ತೀರಾ? ಒಂದು ಕಡೆ ಗಿರಿನಗರದಲ್ಲಿ ಬರೆಸಿದ್ದೆ, ಷೋಡಶಿ ಚತುರ್ದಶಿ ಎರಡೂ ಕೂಡ ಎಲ್ಲರಿಗೂ ಎಟಕುವಂತೆ ಇಲ್ಲಿ ಪುಸ್ತಕದಲ್ಲಿ ತುಂಬಾ ವಿಸ್ತಾರವಾಗಿದೆ. ಹಾಗಲ್ಲದೆ ನಿತ್ಯವೂ ನೀವು ಚಿಂತನೆ ಮಾಡಿಕೊಳ್ಬೇಕಾದ್ರೆ ಶಾರ್ಟ್ಕಟ್ ಅಲ್ಲಿ ಎಷ್ಟು ಚೆನ್ನಾಗಿರುತ್ತೋ ಆ ರೀತಿಯಲ್ಲಿ ಬರೆಸಿದ್ದೆ, ಅದನ್ನು ಅವರು ತರ್ತಾರೆ, ಜೆರಾಕ್ಸ್ ಮಾಡಿಸ್ಕೋಬಹುದು. ಅಷ್ಟೊಳ್ಳೆ ಪ್ರವಚನ ಆಗ್ತಾ ಇರುತ್ತೆ, ಅದು ನೋಡಿಕೊಂಡ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗು. ಆ ರೀತಿಯಾಗಿ ಈ 14 ಪ್ರಕರಣಗಳನ್ನು ಯಾರ ಚಿಂತನೆ ಮಾಡ್ತಾ ಬರ್ತಾರೆ ಅಂಥವರಿಗೆ, ಯಾರೀ ಮ್ಲೇಚ್ಛಾದಿಗಳು ನಾನಾ ರೀತಿಯಾದ ದುಷ್ಟ ಜನರ ದರ್ಶನ ಸ್ಪರ್ಶನ ಸಂಭಾಷಣ ಏನಿದ್ರೂ ಕೂಡ, ಅಂದರೆ ಬೇಕಂತೆ ಅಲ್ಲ, ಅದು ತಾನಾಗಿ ಬಂದರೆ ಅದರಿಂದ ಬರುವ ದೋಷ ಎಲ್ಲ ಪರಿಹಾರ ಆಗುತ್ತೆ. ಇದು ಹರಿಕಥಾಮೃತಸಾರದಲ್ಲೂ ಕೊಟ್ಟಿದ್ದಾರೆ, ಪಂಚಮಹಾಯಜ್ಞ ಸಂಧಿಯಲ್ಲಿ ಅಲ್ಲಿ ಕಷ್ಟ ಕೊಡ್ತಾ ಇದ್ದಾರೆ. ಏನೇನು ದೋಷಗಳಿರುತ್ತೆ ಅವೆಲ್ಲ ಪರಿಹಾರ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಅದು ಒಂದಾಯಿತು. ಸರಿ, ಒಂದು ಪ್ರಯೋಜನ ಗೊತ್ತಾಯಿತು. ಯಾವುದು? ಬೇರೆ ಬೇರೆ ಜನ ಯಾರ್ಯಾರಾದರೆ ವೇದೋಕ್ತ ಕರ್ಮಾನುಷ್ಠಾನ ಬಿಟ್ಟಿರ್ತಾರೋ ಅವರ ನೋಟದಿಂದ ಬರತಕ್ಕಂತಹ ದೋಷಗಳೆಲ್ಲ ಪರಿಹಾರ ಆಯಿತು. ಇಲ್ಲದಿದ್ದರೆ ದಾಸರಾಯರು ಹೇಳಿದಂತೆ ನಮ್ಮ ಸಾಧನೆ ಏನಾಗುತ್ತೆ? ಗೇಣು ಮುಂದಾದರೆ ಮೊಳದಿಂದ ಆಗುವುದು ಅಂತ ಆ ರೀತಿ ಆಗಿಬಿಡುತ್ತೆ. ಆದ ಕಾರಣ ಅದೊಂದು ಪ್ರಧಾನ ಪ್ರಯೋಜನ. ಎರಡನೆಯದೇನು ಅಂದರೆ, ಒಂದೊಂದು ಪ್ರಕರಣಕ್ಕೆ ಅಪರೂಪದ ಫಲಗಳು ಕೂತಿವೆ. ಮೊದಲನೆಯದು ಬರೋದು ಜೀವ ಹೋಮ ಪ್ರಕರಣ ಅಂತ ಬರ್ತಾ ಇದೆ. ಮೊದಲನೆಯ ಜೀವ ಹೋಮ ಪ್ರಕರಣದಲ್ಲಿ ಹರಿಕಥಾಮೃತಸಾರದಲ್ಲಿ ಪಂಚಮ ಮಹಾಯಜ್ಞ ಸಂಧಿಯಲ್ಲಿ ಬಂದಿರತಕ್ಕಂತಹ ವಿಶೇಷಗಳನ್ನೆಲ್ಲ ಅಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇವ ಅಂದ ಏನಾದರೂ ಕೊಡು, ಅವನಚೂರು ಅಜೀವಾನ ಕೊಟ್ಟು ಕಳಿಸಿದ ಹಾಗೆ ನಾವು ಮಾಡುವ ಕರ್ಮಾನುಷ್ಠಾನ ಜ್ಞಾನವಿಲ್ಲದೆ ಮಾಡಿದರೆ ಅದಕ್ಕಷ್ಟೇ ಫಲ ಬರುತ್ತೆ. ಆದ ಕಾರಣ ಜೀವ ಹೋಮ ಪ್ರಕರಣದಲ್ಲಿ ಪ್ರಧಾನವಾಗಿ ವಿಷಯ ಏನು ಬರುತ್ತೆ ಅಂದರೆ ಜನನಿ ಪಿತ ಭೂ ವಾರಿ ಗಾಂಗಾರ ವೆನಿಪ ಪಂಚಾಗ್ನಿಯಲ್ಲಿ ನಾರಾಯಣನ ತ್ರಿಂಶತಿ ರೂಪಗಳ ವ್ಯಾಪಾರ ವ್ಯಾಪ್ತಿಗಳ ಅಂತ ತಿಳಿಸಿಕೊಡುತ್ತಾರೆ. ಐದು ಕಡೆ ಜೀವನನ್ನ ಹೋಮ ಮಾಡುತ್ತಾರೆ, ಜೀವನನ್ನೇ ಹೋಮ ಮಾಡುತ್ತಾರೆ, ತುಪ್ಪ ನಾವೇ, ಕೊನೆಗೆ ನಮಗೆ ದೇಹ ಬರುತ್ತೆ. ಈ ದೇಹ ದೇವತೆಗಳು ಐದು ಕಡೆ ಹೋಮ ಮಾಡಿದ್ದಕ್ಕೆ ಬಂದ ಫಲ. ಆದ ಕಾರಣ ಐದು ಕಡೆ ಭಗವತ್ ರೂಪಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ ನಾವು ನಿತ್ಯವೂ ಭಗವಂತನಿಗೆ ಈ ದೇಹ ಕೊಟ್ಟದ್ದಕ್ಕೆ ಆ ಪೂಜಾರ್ಚೆಯನ್ನು ಅರ್ಪಣೆ ಮಾಡಬೇಕು, ಚಿಂತನೆ ಮಾಡಿದ್ದಾನೆ. ಇನ್ನ ಭಾಗವತದಲ್ಲಿ ಹೇಳ್ತಾರೆ, ನಮ್ಮ ಸಾಧನೆ ಚೆನ್ನಾಗಿ ಆಗಬೇಕಾದ್ರೆ, ಸಾಧನೆ ಚೆನ್ನಾಗಿ ಆಗಬೇಕಾದ್ರೆ ಒಳ್ಳೆ ಗುಣಗಳು ನಮ್ಮಲ್ಲಿ ಇರಬೇಕು, ಒಳ್ಳೆ ಒಳ್ಳೆ ಗುಣಗಳಿರಬೇಕು. ಏನಾದರೂ ಕೆಲಸ ಆಗಬೇಕಾದ್ರೆ ಸಹನ ಶಕ್ತಿ ಬೇಕು, ಹೌದಾ? ನಾಳೆ ಹರಿವಾಸ ಇತ್ತು ಅಂದರೆ ತಡೆಕೊಳ್ಳೋ ಶಕ್ತಿ ಇರಬೇಕು, ಅಪ್ಪ ಯಾರಿರ್ತಾರೆ ಆಗಿಲ್ಲ, ಚೂರು ಸಹನ ಶಕ್ತಿ ಬೇಕು, ನಾನಾ ಒಳ್ಳೆ ಗುಣಗಳೆಲ್ಲ ಬೇಕು. ಆ ಗುಣಗಳ ಪಟ್ಟಿ ಭಾಗವತದಲ್ಲಿ ಕೊಡುತ್ತಾರೆ, ಅದನ್ನು ಭಾಗವತ ಧರ್ಮಗಳು ಅಂತ ಕರೀತಾರೆ. 30 ಧರ್ಮಗಳನ್ನು ಕೊಡುತ್ತಾರೆ, ಹೌದಾ? ನಮ್ಮ ಸಾಧನೆ ಮಾಡುವಾಗ 30 ಗುಣಗಳು ನಮ್ಮಲ್ಲಿ ಮೂಡಿದ್ರೆ ಆ ಸಾಧನೆಯನ್ನ ಭಗವಂತ ಗುರುಗಳು ಮೆಚ್ಚುತ್ತಾರೆ. ನಮ್ಮಲ್ಲಿ 30 ಗುಣಗಳು ಮೂಡಬೇಕಾ? ಈ ಜೀವ ಹೋಮ ಪ್ರಕರಣವನ್ನು ಚಿಂತನೆ ಮಾಡಿ ಅಲ್ಲಿ ಭಗವಂತನ 30 ಗುಣಗಳ ಪರಿಚಯ ಮಾಡಿಕೊಡ್ತಾ ಬರ್ತಾರೆ. ಆ 30 ಗುಣಗಳು ಎಂಥವು ಅಂದರೆ ನಮ್ಮಲ್ಲಿ ಮೂಡಬೇಕಾದ ಭಾಗವತ ಧರ್ಮದ ವಿಶೇಷವಾದ ಭಗವಂತನ ಗುಣಗಳು, ಅಂಥದ್ದೇ ಗುಣಗಳು ನಮ್ಮಲ್ಲಿ ಮೂಡುತ್ತೆ. ದೇವರಲ್ಲಿ ಆ ಗುಣಗಳನ್ನು ಚಿಂತನೆ ಮಾಡಿದರೆ ಸರಿ. ಇನ್ನೊಂದು ವಿಶೇಷವಾಗಿರತಕ್ಕಂತಹ ಫಲ ಏನು ಜೀವ ಹೋಮ ಪ್ರಕರಣ ಅಂದರೆ, ಜೀವ ಅಂದರೆ ನಾವು ಶರೀರ ಬಿಟ್ಟ ಮೇಲೆ ಇದರ ಮೇಲೆ ತುಂಬಾ ವ್ಯಾಮೋಹ ಇರುತ್ತೆ. ಬದುಕಿರೋ ಕಾಲಕ್ಕಿರುತ್ತೆ, ನಂತರವೂ ತುಂಬಾ ಇರುತ್ತೆ. ಸತ್ತ ಸಾಯುವ ಕಾಲಕ್ಕೆ ಜಾಸ್ತಿ, ಸತ್ತ ಮೇಲೆ ಇನ್ನೂ ಜಾಸ್ತಿ. ಹೊರಗೆ ಹಾಕಿದಕೊಳ್ಳೆ ಜೀವನನ್ನ ಈ ಶರೀರ ಹೊತ್ತುಕೊಂಡು ಹೋಗ್ತಾರೆ. ಸುಳ್ಳಿಕ್ಕೆ ಸುಳ್ಳಿಕ್ಕೆ ಹೊತ್ತುಕೊಂಡು ಹೋದರೆ ಚೀರತಾ ಹಿಂದೆ ಓಡುತ್ತಾನೆ. ಗರುಡ ಪುರಾಣ ಹೇಳುತ್ತೆ, ಯಾರಿಗೂ ಕ್ಯಾನ್ಸರ್ ಅವನು ಕಾಣಿಸಲ್ಲ, ಕರ್ಕೊಂಡು ಹೋಗ್ತಾರೆ, ಸುಟ್ಟು ಹಾಕ್ಬಿಡ್ತಾರೆ. ಅದನ್ನು ಸುಡ್ತಾ ಇದ್ರೆ, ಆ ಶರೀರ ಸುಡ್ತಾ ಇದ್ರೆ ಮಿಕ್ಕವರಿಗೇನು ತಾಪ ಆಗಲ್ಲ, ಶಾಂತವಾಗಿ ಇರ್ತಾರೆ. ಆದರೆ ಆ ಜೀವನಿಗೆ ಅಲ್ಲಿ ಉರಿ ಹಾಕಿದರೆ ಇವನಿಗೆ ಉರಿ ಹಾಕಿದಷ್ಟು ಮೈಯೆಲ್ಲ ತಾಪ ಬರ್ತಾ ಇರುತ್ತೆ. ಅದು ಅನುಸಂಧಾನ ಅಲ್ಲ, ನಿಜವಾಗಿ ಉರಿ ಬರ್ತಾ ಇರುತ್ತೆ. ಯಾಕೆ ಅಂದ್ರೆ ಅಭಿಮಾನ ಇದ್ದಂಥಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಅದಕ್ಕೆ ಹೇಳುತ್ತಾರೆ ಈ ಸತ್ಸೋದವರ ಕರ್ಮ ಮಾಡುವ ಕರ್ತೃಗಳೇ ಇರ್ತಾರೆ, ಅವರನ್ನ ತುಂಬಾ ಸಲ ಸ್ನಾನ ಮಾಡಿಸ್ತಾರೆ. ತುಂಬಾ ಸಲ ನಮ್ಮ ಕಡೆ ಕಡಿಮೆ, ಉಡುಪಿ ಕಡೆ ಜಾಸ್ತಿ. ಆ ಕರ್ತೃಗಳನ್ನ 100 ಸಲ ಏನು ಆ ಇಡೀ ಜನಾಂಗ ಎಲ್ಲ ಮನೆಯವರು ಯಾರಿರ್ತಾರೆ ಎಲ್ಲರನ್ನ ಮುಡುಗಿ ಸ್ನಾನ ಮಾಡಿಸ್ತಾರೆ. ಯಾಕೆ ಮಾಡಬೇಕು ಅರ್ಥ ಆಗಿಲ್ಲ. ಅದಕ್ಕೆ ಹೇಳ್ತಾರೆ ದಾಹಜನಿತ ತಾಪ ಉಪಶಮಾರ್ಥಂ ಅಂತ ಹೇಳ್ತಾರೆ. ಜನ ಸುಟ್ಟ ತಾಪ ಕಡಿಮೆ ಆಗ್ಬೇಕು. ತಾಪ ಬಂದದ್ದು ಯಾರು ಜೀವಿ ಸ್ನಾನ ಮಾಡಿದ್ದಾರೆ ನೀವು ಅಂದರೆ ಆ ಜೀವಿ ಆ ಕ್ಷಣದಲ್ಲಿ ಕರ್ತೃಗಳಲ್ಲಿ ಇದ್ದು ಆ ತಾಪ ಅವರ ಸ್ನಾನದಿಂದ ಪರಿಹಾರ ಮಾಡಿಕೊಡುತ್ತೆ. ತಾಪ ಅಂತೂ ಬರುತ್ತೆ ಆ ಶರೀರ ಸುಟ್ಟಕ್ಕೆ. ಶರೀರ ಸುಟ್ಟರೆ ಇದಕ್ಕೆ ಆದ ತಾಪ ಬಂತು ಅಂದ್ರೆ ಇದಕ್ಕೆ ಈ ಶರೀರದಲ್ಲಿ ಇದ್ದು 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 ಅಭಿಮಾನ ಬೆಳೆದು ಅದನ್ನು ಸುಟ್ಟರು ಆ ತಾಪ ಮನೆಗೆ ಬರ್ತಾ ಇರುತ್ತೆ. ಅಷ್ಟೇ ಅಲ್ಲ, ಶರೀರ ಬಿಡುವಾಗ ಶತವೃಶ್ಚಿಕ ದಷ್ಟಸ್ಯ ಯಾಪೀರ ಸಾ ಅನುಭವಿಯದೆ. 100 ಚೇಳು ಏಕಕಾಲದಲ್ಲಿ ಕಚ್ಚಿದರೆ ಎಷ್ಟು ನೋವಾಗಬೇಕೋ ಅಷ್ಟು ನೋವು ಕ್ಷಣ ಕ್ಷಣಕ್ಕೆ ಆಗುತ್ತೆ ಜೀವನಿಗೆ. ಪ್ರಾಣ ಸೆಳೆಯುವಾಗ ಅದು ಆಗಬಾರದ, ಆಗಬೇಕು ಅಂತಿದ್ರೆ ಬೇಡ, ಆಗಬಾರದು ಅಂತಿದ್ರೆ ಶರೀರ ಮೇಲೆ ಅಭಿಮಾನ ಕಡಿಮೆ ಆಗಬೇಕು. ಶರೀರದ ಮೇಲೆ ಅಭಿಮಾನ ಕಡಿಮೆ ಆಗ್ಬೇಕಾ? ಈ ಪ್ರಕರಣ ಚಿಂತನೆ ಮಾಡಿ, ಜೀವ ಹೋಮ ಪ್ರಕರಣ ಚಿಂತನೆ ಮಾಡಿದರೆ ಅವರಿಗೆ ಕೊನೆಯ ಕಾಲದಲ್ಲಿ ನೋವಿರಲ್ಲ. ಕಣ ಸುರಕ್ಕಾಗಿದ್ದರೂ ತಾಪ ಇರಲ್ಲ. ಅದ್ಭುತವಾದಂಥ ಬದುಕಿರೋ ಕಾಲಕ್ಕೆ ತತ್ವಜ್ಞಾನದ ವಿಶೇಷವಾದಂಥ ಅನುಸಂಧಾನ ಬರುತ್ತೆ. ತನ್ನಲ್ಲೇ 30 ಗುಣಗಳ ಚಿಂತನೆ, ವಿಶೇಷವಾದಂಥ ಆ ಪ್ರಭಾವ ಬರುತ್ತೆ. ಸಾಧನೆ ವಿಶೇಷವಾಗಿ ನಡೆಯುತ್ತೆ. ಇದು ಜೀವಹೋಮ ಪ್ರಕರಣದ ಕೆಲವೇ ಒಂದು ಪ್ರಯೋಜನಗಳು ತುಂಬ ಇವೆ. ನಂತರ ಬರತಕ್ಕಂಥ ಪ್ರಕರಣ ಜೀವ ಹುಟ್ಟಿದ ಜೀವಹೋಮ ಪ್ರಕರಣ ಪ್ರಕಾರ 5 ಕಡೆ ಜೀವನನ್ನು ಹೋಮ ಮಾಡಿದ ಮೇಲೆ ಜೀವ ಹುಟ್ಟುತ್ತಾನೆ. ಜೀವ ಹುಟ್ಟಿದ ಮೇಲೆ ಅವನಿಗೊಂದು ಸಂಸ್ಕಾರ, ಏನದು? ಉಪನಯನ. ಉಪನಯ ಸಂಸ್ಕಾರ ಅಂದರು. ಉಪ ಅಂದರೆ ಹತ್ತಿರ ಅಥವಾ ಇನ್ನೊಂದು. ಉಪನಯನ ಹತ್ತಿರ ಕರ್ಕೊಂಡು ಹೋಗುವ ಸಂಸ್ಕಾರ, ಭಗವಂತನ ಹತ್ತಿರ ಕರ್ಕೊಂಡು ಹೋಗುವ ಸಂಸ್ಕಾರ ಅಥವಾ ಇನ್ನೊಂದು ಕಣ್ಣನ್ನು ಕೊಡುವ ಸಂಸ್ಕಾರ. ಆ ಕಣ್ಣು ಯಾವುದು ಅಂದರೆ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರವೇ ಜೀವಿಗೆ ಪ್ರಧಾನವಾಗಿರ್ತಕ್ಕಂಥ ಕಣ್ಣು. ಅಲ್ಲಿ ಹೇಳುತ್ತಾರೆ ಒಂದು ಉಪನಿಷತ್ತಿನಲ್ಲಿ ಪ್ರಸ್ತಾಪವಾಗುತ್ತೆ. ಏನದು ಅಂದರೆ ಮಹಾರಾಜ ಜನಕ ಮಹಾರಾಜ ತಾನು ಆಕಳನ್ನು ದಾನ ಮಾಡ್ತಾ ಇರ್ತಾನೆ. ಒಬ್ಬ ಋಷಿ ಬರ್ತಾನೆ, ಆಕನ ಹೆಸರು ಗುಡಿಲ. ಆ ಋಷಿ ಬಂದು ಆಕಳ ದಾನ ತಗೊಳ್ತಾನೆ. ತಗೊಳ್ಳುವಾಗ ರಾಜ ಕೇಳ್ತಾನೆ, ಹೇ ಋಷಿ ನೀನು ಗಾಯತ್ರಿ ಮಾಡ್ತಾ ಇದೀಯ? ಋಷಿ ಕೆಚ್ಚಿ ಬೀಳ್ತಾನೆ, ನಾನು ಗಾಯತ್ರಿ ಮಾಡ್ತೀನಿ ಅಂತ ಕೇಳ್ತೀಯಲ್ಲ, ನಾವು ಮಾಡದೇ ಇರ್ತೀವ, ಹೊತ್ತಿಗೆ ಸಾಧನೆ ಮಾಡ್ತಾ ಇದ್ದೇನೆ. ಏನೂ ಇಲ್ಲ, ನೀನು ಗಾಯತ್ರಿ ಮಾಡುವುದಾದ್ರೆ ದಾನ ತಗೊಂಡ ದೋಷ ನಿನ್ನ ಮುಖದಲ್ಲಿ ಕಾಣಬಾರದು, ಹೊಡೆದಂತೆ ಕಾಣ್ತಾ ಇದೆ. ಆದ್ದರಿಂದ ನೀನು ಗಾಯತ್ರಿ ಸರಿಯಾಗಿ ಮಾಡ್ತಾ ಇದ್ದೆ. ಅವಾಗ ಹೇಳಿದ, ನಾನು ಸರಿಯಾಗಿ ಮಾಡ್ತಾ ಇದ್ದೆ. ಆಗ ಮಾಡೋದಾದರೆ ಗಾಯತ್ರಿ ಮಂತ್ರದ ಮೊದಲನೆಯ ವರ್ಣದ ಪ್ರತಿಪಾದ್ಯ ಭಗವತ್ ರೂಪ ಯಾವುದು ಚಿಂತನೆ ಮಾಡಬೇಕಾಗಿದೆ. ಸಾಮಾನ್ಯ ಗೊತ್ತಿರಲ್ಲ, ನಾನು ಹೇಳ್ತೇನೆ, ನಿಮ್ಗೇನು ಗೊತ್ತಾಗಿಲ್ಲ, ನಾನು ಹೇಳಿದ್ದೇನೆ ಮತ್ತು ಕೇಳಿದಾಗ ಎಲ್ಲ ಉತ್ತರ ಸರಿಯಾ. ಯಾಕಂದ್ರೆ ಗಾಯತ್ರಿ ಮಂತ್ರದಲ್ಲಿ ಮೊದಲನೆಯ ವರ್ಣ ತಕಾರ ಬರುತ್ತೆ. ತಕಾರಕ್ಕೆ ಪ್ರತಿಪಾದ್ಯ ಭಗವದ್ ರೂಪ ಅಗ್ನ್ಯಂತರ್ಗತ ಪರಶುರಾಮ. ಅಗ್ನ್ಯಂತರ್ಗತ
ಪರಶುರಾಮ
ಏನು ಬರ್ಕೋಬೇಡ, ಕೇಳಿ ಸದ್ಯಕ್ಕೆ ಚೆನ್ನಾಗಿ ಕೇಳಿ, ಬರೆಸೋದು ನಾನು ಬರೆಸ್ತೇನೆ, ಏನು ಚಿಂತೆ ಮಾಡಿದೆ, ಬರದಕ್ಕೆ ನಿಮ್ಮ ಕೈ ಬರುತ್ತೆ. ಅಭ್ಯಂತರ್ಗತ ಪರಶುರಾಮನನ್ನು ಚಿಂತನೆ ಮಾಡಿ ಯಾರು ಗಾಯತ್ರಿ ಮಂತ್ರವನ್ನು ಚಿಂತನೆ ಮಾಡುತ್ತಾರೋ ಅವರಿಗೆ ದಾನ ತಗೊಂಡ ದೋಷ ಇಲ್ಲ. ಇಲ್ಲದಿದ್ದರೆ ಎಷ್ಟೇ ಗಾಯತ್ರಿ ಮಾಡಿದರೂ ಕೂಡ ದಾನ ತಗೊಂಡ ದೋಷ ಇದೆ. ಅವಾಗ ನಾವು ಅಂದ್ಕೊಳ್ತೀವಿ ಇದು ನಮಗೆ ಸಂಬಂಧಪಟ್ಟದ್ದಲ್ಲ. ನಮಗೆ ಸಂಬಂಧಪಟ್ಟದ್ದು ಹೌದು, ಯಾಕೆ ಅಂತ ಹೇಳಿದರೆ ಬೆಳಿಗ್ಗೆ ಎದ್ದ ಕೂಡಲೇ ಎಲ್ಲೋ ಒಂದು ಕಡೆ ಊಟಕ್ಕೆ ಕರೀತಾರ ನಿಮ್ಮನ್ನು, ನಮಗಂತೂ ಕರೀತಾರೆ ಆಚಾರಗಳು ಅಂತ ಕರೀತಾನೆ ಇರ್ತಾರೆ, ನಮಗೆ ತಪ್ಪಿದ್ದಾರ. ನಿಮ್ಮನ್ನಂತೂ ಕರೀತಾರ, ನಿಮ್ಮನ್ನು ಆಚಾರ ಅಂತ ಕರೆಯಲ್ಲ. ಯಾವುದು ವೈಕುಂಠದ್ದು ಉಪನಯನ ನಮ್ಮ ಕರೆದದ್ದಕ್ಕೆ ಬಂಧು ಅಂತ ಕರೀತಾರೆ ನಿಮ್ಮನ್ನು. ಹೋಗ್ಲೇಬೇಕಾಗುತ್ತೆ ನೀವು, ನಾವಾದರೂ ಆಗಬೇಕು ಅಂತ ಹೇಳ್ಬೋದು, ನೀವು ಹಾಗೆ ಹೇಳಿಕ್ಕಿಲ್ಲ. ಮತ್ತು ನಾನಾ ರೀತಿ ತೆಂಗಿನಕಾಯಿ ಹೊಡೆದು ನೀವು ಮಂಗಳಾರತಿ ಮಾಡಬೇಕಾದ್ರೆ ಒಂದಿನ ಆಗ್ತದೆ, ಅದಕ್ಕೆ ಹೋಗ್ಲೇಬೇಕಾಗುತ್ತೆ. ಹೋದರೆ ಎಲ್ಲರ ಮನೆ ಊಟ ಮಾಡಿ ಬರಬೇಕಾಗುತ್ತೆ, ನಾನಾ ಕಡೆ ಊಟಗಳೆಲ್ಲ ಮಾಡಿ ಬರಬೇಕಾಗುತ್ತೆ. ಮಾಡಿದರೆ ಏನು, ಅಡುಗೆ ಚೆನ್ನಾಗಿರುತ್ತೆ, ಒಂದೊಂದು ಅಗಡಿನಲ್ಲಿ ಅವರ ಪಾಪ ನಮಗೆ ಹೊರದು ಬರುತ್ತೆ ಖಚಿತ. ಅದರಲ್ಲಿ ಎಡ ಮಾತು ಇಲ್ಲ, ಬರೇ ಪಾಪ ಹೊರದು ಬರೋದು ಮಾತ್ರ ಅಲ್ಲ, ಅವರವರ ದುಡ್ಡಿನಲ್ಲಿ ಹೇಗೆ ಸಂಪಾದನೆ ಮಾಡಿರ್ತಾರೋ ಆ ರೀತಿ ಬುದ್ಧಿ ನಮಗೆ ಖಚಿತವಾಗಿ ಬಂದೇ ಬರುತ್ತೆ. ಒಬ್ಬ ರಾಜ ಕಾಡಿನಲ್ಲಿ ಮಹಾ ಋಷಿಗಳಿದ್ದರು, ಋಷಿಗಳ ಹತ್ರ ಸದಾ ಹೋಗಿ ಜ್ಞಾನ ಪಡೀತಾ ಇದ್ದ. ಕೇಳಿಕೊಂಡ, ಒಮ್ಮೆ ನಗರಕ್ಕೆ ಬರಬೇಕು. ಅವರಂದ್ರು ನಾನು ಇಷ್ಟೋರಿಗೆ ನಗರಕ್ಕೆ ಹೆಜ್ಜೆ ಹಾಕಿಲ್ಲ, ಗೊತ್ತಿರಾಗಿಲ್ಲ, ಕಾಡಿನಲ್ಲಿದ್ದೇನೆ, ನಾನು ಬರಲ್ಲ, ದಯವಿಟ್ಟು ಬರಬೇಕು. ಸರಿ, ಶಿಷ್ಯನಿಗಾಗಿ ಒಂದು ದಿವಸ ಋಷಿಗಳು ಬಂದರು. ರಾಜ ಅಪರೂಪದ ಅವತಾರ ಮಾಡಿಸಿದರು,
ಪಾಪ ಸ್ವೀಕಾರ ಮಾಡಿದ್ರು. ನಂತರ ಭೋಜನ ಆದ ಮೇಲೆ ಅಲ್ಲಿದ್ದ ಬಂಗಾರದ ತಮ್ಮಿಗೆ ನೀರು ಕುಡಿಲಿಕ್ಕಿದ್ದು ತೆಗೆದು ಜೋಡಿಗೆ ಎಲ್ಲಿ ಹಾಕಿದ್ದಾರೆ. ಯಾರು ಆಗ ನಾನು ಹೇಳುವಾಗ ಮತ್ತೆ ಯಾರು ಏನು ಮಾತಾಡಬೇಕು, ನಾನು ಪ್ರಶ್ನೆ ಮಾಡಿದಾಗ ನಿಮ್ಮಿಷ್ಟ ಏನು ಬೇಕಾದರೂ ಮಾತಾಡಿ ಉತ್ತರ ಸರಿಯಾಗಿ ಮಾತಾಡಿ, ಯಾಕಂದ್ರೆ ಮತ್ತೆ ಫ್ಲೋ ಕಟ್ ಆಗ ತಂಬಿಗೆ ಒಳಗೆ ಹಾಕಿದ ಬಡ ನೋಡ್ತಾ ಇದ್ದ. ರಾಜನು ಹೇಳಿದ, ನಿಮ್ಮ ಗುರುಗಳು ತಂಬಿಗೆ ಒಳಗೆ ಹಾಕಿದ್ದಾರೆ, ಏನು ಬೇಕಾದರೂ ಮಾಡಿ. ರಾಜನಿಗೆ ಸಂಕಟ, ನನ್ನ ಗುರುಗಳು ನಂಬಿದ ಗುರುಗಳು ಅವರೇ ತಂಬಿಗೆ ಒಳ ಹಾಕಿದ್ರೆ ಕೇಳದೆ ಬಂದ. ಪಟ್ಟ ಕೇಳಿದ, ನೀವು ನನ್ನ ಗುರುಗಳು, ಕೇಳಿದ್ರೆ ಸಾವಿರ ತಂಬಿಗೆ ಕೊಡ್ತಾ ಇದ್ದೆ, ಕೇಳದೆ ತಂಬಿಗೆ ಒಳಗಿಟ್ಟದ್ದು ಯಾಕೆ? ಆವಾಗ ಅವರಂದ್ರು, ನನಗೆ ಗೊತ್ತಿಲ್ಲದೇನೆ ಒಳಗೆ ಹೋಗಿದ್ದಯ್ಯ. ರಾಜ ನಂಬಿದ, ಯಾಕಂದ್ರೆ ಗುರುಗಳು ಒಳ್ಳೆಯವರು, ಅವರಿಗೆ ಬುದ್ಧಿ ಬರಲಿಕ್ಕೆ ಕಾರಣ ಇದೆ. ಅವರಂದ್ರು, ನಾನು ಹುಟ್ಟಿದಾಗಲೇ ಇಂಥ ಬುದ್ಧಿ ಬರಲಿಲ್ಲ, ಇವತ್ತು ಅಡಿಗೆ ಮಾಡಿಸಿದೆಯಲ್ಲ, ಈ ಅಡಿಗೆಗೆ ಪದಾರ್ಥ ಎಲ್ಲಿ ನೋಡು. ನೋಡಿದರೆ ಅಡಿಗೆಯನ್ನು ಕರೆದರೆ ಉಗ್ರಾಣದ ಕೋಣೆಯಲ್ಲಿ ಮೂಲೆ ಇತ್ತು. ಬಡವರನ್ನು ಕೇಳಿದ, ಆ ಪದಾರ್ಥ ಎಲ್ಲಿದ್ದು? ನಿನ್ನೆ ರಾತ್ರಿ ಕಳ್ಳರನ್ನು ಹಿಡಿದು ಅವರ ಕೈಲಿ ಪದಾರ್ಥ ಇತ್ತು, ಅದೆಲ್ಲ ಬದಿಗಿಟ್ಟಿತ್ತು. ಕಳ್ಳದ ಕೈಲಿ ಬಂದ ಪದಾರ್ಥ ಅದನ್ನು ಅಡಿಗೆ ಮಾಡಿ ಹಾಕಿಸಿದಕ್ಕೆ ಋಷಿಗೇನೆ ಕಳ್ಳ ಬುದ್ಧಿ ಬಂದರೆ ನಮ್ಮ ಪಾಡೆ. ಯಾರ್ಯಾರ ಮನೆ ಊಟಕ್ಕೆ ಹೋಗ್ತೀವೋ ಅದೆಲ್ಲ ಬುದ್ಧಿ ನಮಗೆ ಬರ್ತಾನೆ ಇರುತ್ತೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ತಾ ಇರಲಿಲ್ಲ. ಧರ್ಮರಾಜ ರಾಜಸೂರಿ ಯಾಗ ಮಾಡಿ ಲಕ್ಷಾಂತರ ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ್ದಕ್ಕೆ ಚೂರು ಅಹಂಕಾರ ಬಂದಿತ್ತು. ಎಷ್ಟು ಜನಕ್ಕೆ ಊಟ ಹಾಕಿದೆ ಅಂತ ಕೃಷ್ಣ ನೋಡಿದ. ಉತ್ತರ ನಾನು ಕೊಟ್ಟರೆ ಚೆನ್ನಾಗಿರಲ್ಲ ಅಂತ ಪಾತಾಳಕ್ಕೆ ಕರ್ಕೊಂಡು ಹೋದ. ಸುತಲೋಕಕ್ಕೆ ಕರ್ಕೊಂಡು ಹೋದ. ಪರಿಮಹಾರಾಜನ ಮುಂದೆ ಬಾಗಿಲಲ್ಲಿ ರಾಮನ ಇದ್ದ. ಕೃಷ್ಣ ಹೇಳುತ್ತಾನೆ, ರಾಜಸೂರಿ ಯಾಗದಲ್ಲಿ ಲಕ್ಷಾಂತರ ಬ್ರಾಹ್ಮಣನಿಗೆ ಭೋಜನ ಮಾಡಿಸಿದಂಥ ಧರ್ಮರಾಜ ಬಂದಿದ್ದಾನೆ ಅಂತ ಹೇಳು. ಅಲ್ಲಿಂದ ಓಡಿ ಬಂದ, ಹೋಗಿ ವಾಮನ ಬಂದ. ಆ ಪಾಪಿಯ ಮುಖ ನೋಡಲ್ಲ ಅಂತ ಹೇಳುತ್ತಾರೆ. ಧರ್ಮರಾಜನಿಗೆ ಶಾಕ್ ಆಗಿದೆ, ಏನಿ ಮಾಡಿದ್ದು? ಸರಿ, ಗೊಲ್ಲ ಕೃಷ್ಣ ಬಂದಿದ್ದಾನೆ ಅಂತ ಹೇಳು. ಓಡಿ ಬರ್ತಾ ಇದ್ದಾನೆ ಅರ್ಘಪಾತ್ಯಗಳಿಂದ. ಹಾಗೆ ಕೃಷ್ಣನ ಪೂಜೆ ಆಯಿತು. ಕೃಷ್ಣ ಕೇಳುತ್ತಾನೆ, ಈತನೇ ಧರ್ಮರಾಜ, ಯಾಕೆ ಕೃಷ್ಣ ತುಂಬಾ ಮತ್ತು ಮತ್ತು ಅಂತ ಮೊಗ್ಗು ನೋಡುವಂತೆ ಮಾಡ್ತಾ ಇದೀಯ? ಅಲ್ಲಯ್ಯ, ಯಾಕೆ ಅಂತ ವೈರಾಗ್ಯ ಅಂತ ಧರ್ಮರಾಜನ ಮೇಲೆ ಹೇಳು. ನನ್ನ ರಾಜ್ಯ ಸುಭಿಕ್ಷವಾಗಿತ್ತು, ಅಂಥ ರಾಜ್ಯದಲ್ಲಿ ನಮ್ಮ ಅಪ್ಪನ ಶ್ರಾದ್ದಕ್ಕೆ ಊಟಕ್ಕೆ ಕರೆದರೆ ಬ್ರಾಹ್ಮಣರು ಸಿಗ್ತಾ ಇದ್ದಿಲ್ಲ, ಬರಲ್ಲ ಬರಲ್ಲ ಅಂತ ಇತ್ತು. ಅಂತಾದ್ರೂ ಇತನ ಯಾಗ ಆದಾಗ ಲಕ್ಷಾಂತರ ಜನ ಬ್ರಾಹ್ಮಣರು ಊಟಕ್ಕೆ ಬಂದಿದ್ದಾರೆ ಅಂದ್ರೆ ಈ ರಾಜ್ಯ ಎಂಥ ಆಯ್ತು? ಎಲ್ಲರೂ ಅನ್ನಕ್ಕಿಲ್ಲದೆ ಬಂದಿದ್ದಾರೆ ಅಂದ್ರೆ ಒಂದು ರಾಜ್ಯ ಎಂಥ. ಅದರಿಂದಾಗಿ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋದರೆ ಅದು ಖಚಿತವಾಗಿ ಅವರು ನಮ್ಮ ಪಾಪ ತಗೊಳ್ಳಿ ಅಂತ ಹಾಕಲ್ಲ, ಪಾಪ ಒಳ್ಳೆಯದು ಹಾಕ್ತಾರೆ, ಆದರೆ ಆ ಅನ್ನದಲ್ಲಿ ಪಾಪ ಹರಿದು ಬಂದೇ ಬರುತ್ತೆ. ಅದಕ್ಕೆ ಕೃಷ್ಣ ಎಲ್ಲರ ಮನೆಯಲ್ಲಿ ಬೆಣ್ಣೆ ಹಾಲು ಕದ್ದು ಕದ್ದು ತಗೊಂಡ. ಯಾಕೆ ಕದ್ದ? ಅವನು ಕದ್ದಿಲ್ಲ, ಹೇಳ್ತಾರೆ ತಾಯಿ, ನೀನು ಕದ್ದು ಬೆಣ್ಣೆ ಹಾಲು ತಿಂದಿ ಅಂತಲ್ಲ, ಅಂದ್ರೆ ಎರಡಿದೆ, ಒಂದು ಕದಿಯೋದು ಒಂದು ತಿನ್ನೋದು, ಎರಡು ಮಾಡಿಲ್ಲ ಅಂತ. ಯಾಕೆ? ನನ್ನ ಸುತ್ತದು ಇವರದ್ದಲ್ಲ, ನನ್ನ ಸೊತ್ತು ನಾನು ತಗೊಂಡು ಕರೆಯೋದಾಗುತ್ತಾ? ನಿಮ್ಮನೆಯಲ್ಲಿ ಊಟ ಮಾಡಿದ್ರೆ ತಂದಿದ್ದದ್ದು ಊಟ ಮಾಡಿದ್ದಾಗುತ್ತಾ? ಆಗಲ್ಲ, ಅದಕ್ಕೆ ನನ್ನ ಸೊತ್ತು ನಾನು ತಗೊಂಡೆ ತಂದಿದ್ದಲ್ಲ. ಎರಡನೇದು ತಿಂದೀಯ ಅಂತ ಹೇಳಿದೀಯ, ನಾನು ಹಾಲು ಮೊಸರು ತಿಂದಿಲ್ಲ, ಆ ರೂಪದಲ್ಲಿ ನನ್ನ ರೂಪಗಳಿದ್ದು ತಗೊಂಡೆ ಅಷ್ಟೆ, ಹಾಲು ಮೊಸರು ತಿಂದಿತ್ತು ಅಂತ. ಈ ರೀತಿಯಲ್ಲ ಅದ್ಭುತವಾಗಿ ಕಷ್ಟ. ಹಾಗಾದರೆ ಕೇಳದೆ ಯಾಕೆ ಮುಟ್ಟಿಯ ಅಂದ್ರೆ ಹೇಳ್ತಾನೆ, ನಾನಾಗಿ ಹೋದಾಗ ಅವರಾಗಿ ಕೊಟ್ಟರೆ ಅವರು ಎಷ್ಟು ಪದಾರ್ಥ ಕೊಡುತ್ತಾರೋ ಅಷ್ಟೇ ಪಾಪ ಹೋಗುತ್ತೆ. ನಾನು ಬಂದಂತೆ ಅವರ ಪಾಪ ತಡೆದು ಅವರನ್ನು ಉದ್ಧಾರ ಮಾಡಲಿಕ್ಕೆ, ಅವರಾಗಿ ಪದಾರ್ಥ ಕೊಟ್ಟರೆ ಎಷ್ಟು ಹೋಗುತ್ತೆ, ಆ ಪದಾರ್ಥದಷ್ಟೇ ಪಾಪ ಹೋಗುತ್ತೆ. ನಾನಾಗಿ ಕೇಳಿದರೆ ಅದಕ್ಕೆ ಎರಡರಷ್ಟು ಪಾಪ ಬರುತ್ತೆ. ನಾವಾಗಿ ಯಾರನ್ನಾದರೂ ಕೇಳಿದರೆ ಅದೇ ಊಟ ಬರ್ತೀವಿ ಅಂತ ಹೋದರೆ ಡಬಲ್ ಪಾಪ ಬರುತ್ತೆ. ಅದೇ ಕತ್ತು ತಗೊಂಡ್ರೆ ಏನೂ ಇಲ್ಲ, ಹತ್ತು ಪಟ್ಟು ಪಾಪ ಬರುತ್ತೆ. ಆದ ಕಾರಣ ಕೃಷ್ಣ
ಎಲ್ಲರ ಹಾಲು ಮೊಸರು ಬೆಣ್ಣೆಗಳನ್ನು ಕಟ್ತಾರೆ. ಯಾಕೆ? ಹತ್ತು ಪಟ್ಟು ಪಾಪ ತೆಗೆದು ಆ ಪಾಪದ ಖಾಲಿಯಾದ ಜಾಗದಲ್ಲಿ ತಾನು ತೋರಬೇಕು ಅಂತ ಕೃಷ್ಣ ಆ ರೀತಿ ಮಾಡಿದ. ಹಾಗೆ ನಮಗೆ ಏನೇ ಪದಾರ್ಥ ಒಂದು ಚೂರು ದಾನ ಕೊಡಲಿ, ಒಂದು ರೂಪಾಯಿ ದಾನ ಬರಲಿ, ಖಚಿತವಾಗಿ ಪಾಪವೇ ಬರುತ್ತೆ. ಅನ್ನ ಹಾಕಲಿ ಪಾಪ ಬರುತ್ತೆ. ಮತ್ತೆ ಯಾಕೆ? ಇಲ್ಲೆಲ್ಲ ಜ್ಯೋತಿಷ್ಕರು ಜಾಸ್ತಿ, ಹೋಮಗಳು ಜಾಸ್ತಿ, ನಿತ್ಯ ಹೋಮ ಹವನ ಆಗ್ತಾ ಇರುತ್ತೆ. ಕೇಳಿ ಜಾತಕ ಹಿಡ್ಕೊಂಡು ಹೋದ್ರೆ ನಿಮಗೆ ಬಹಳ ತೊಂದರೆ ಇದೆ, ಬಹಳ ಕಷ್ಟ ಇದೆ. ಇನ್ನ ಹೇಳ್ತಾರೆ ಮೃತ್ಯು ದೋಷ, ಮೃತ್ಯು ಕಂಟಕ ಇದೆ ಅಂದ್ರೆ ಸತ್ತೋಗ್ತೀರಾ ಅಂತ ಅರ್ಥ. ಮೃತ್ಯು ಕಂಟಕ ಅಂತ ಸ್ವಲ್ಪ ಹೇಳ್ತಾರೆ. ಏನು ಮಾಡಿದಕ್ಕೆ ಬದುಕಬೇಕಾ? ಬದುಕಬೇಕಾದ್ರೆ ಅಪಮೃತ್ಯು ದೋಷ ಪರಿಹಾರ ಆಗಬೇಕಾದ್ರೆ ಈ ಹೋಮ ಮಾಡಿಸಿ, ಮೃತ್ಯುಂಜಯ ಹೋಮ ಮಾಡಿಸಿ, ಮೃತ್ಯುಂಜಯ ಜಪ ಮಾಡಿಸಿ, ಹೋಮ ಮಾಡಿಸಿ, ದಾನ ಕೊಟ್ಟು ಊಟಕ್ಕೆ ಹಾಕಿ ಬದುಕ್ತೀರಾ? ಹೇಗೆ ಅಂತ ಮತ್ತೊಂದು ಕೇಳಿದರೆ ಹೋಮದಿಂದ ಚೂರು ಭಾಗ ಪಾಪ ಹೋಗುತ್ತೆ. ಆ ಕಲಶ ವಸ್ತ್ರ ಎಲ್ಲ ದಾನ ಕೊಡ್ತಿರಲ್ಲ ಬ್ರಾಹ್ಮಣರಿಗೆ, ಅವ್ರು ಚೂರು ಹೊತ್ಕೊಂಡು ಹೋಗ್ತಾರಲ್ಲ, ಇನ್ನು ಮಿಕ್ಕದ್ದೆಲ್ಲ ಬಂದಿರ್ತಾರಲ್ಲ ಊಟಕ್ಕೆ, ಅವ್ರಿಗೆ ಹಾಕಿದ್ರೆ ಅವರು ತಿಂದು ತಗೊಂಡು ಹೋಗ್ತಾರೆ. ಸಾಯಿರಿಕೆ ಬೇಕಾದ ಪಾಪ ಎಲ್ಲ ಹಚ್ಚಿ ಹೋಯಿತು, ನೀವು ಬದುಕ್ತೀರಾ ಅಂದ್ರು. ಇದೇ ಆಗೋದು ರಾಯರ ಪ್ರಸಾದ. ಎಲ್ಲಿಗಾದ್ರೂ ಹೋಗಿದ್ರೆ ಇಲ್ಲಿ ಬರ್ತೀರ ವಿದ್ಯಾಪೀಠಕ್ಕೆ, ಇಲ್ಲಿ ಊಟಕ್ಕೆ ಹಾಕ್ತಾರೆ. ಪಾಪ ಬರುತ್ತಾ ಪುಣ್ಯ ಬರುತ್ತಾ ಅಂತ ಪ್ರಶ್ನೆ. ಪುಣ್ಯ ಬರುತ್ತೆ. ಯಾಕೆ ಅಂದ್ರೆ ಎಲ್ಲರೂ ಕೊಟ್ಟ ಪಾಪ ಗುರುಗಳು ಪೂಜಾ ಮಾಡುವ ರಾಮಚಂದ್ರ ಕಳೆಯುತ್ತಾರೆ, ಅವರು ಕಳೆಯುತ್ತಾರೆ. ನಿಮ್ಗೆ ಬರೀ ಅನ್ನ ಮಾತ್ರ ಬರುತ್ತೆ, ಮನೆಗಳಿಗೆ ಹೋದಾಗ ಮಾತ್ರ ಆಗುತ್ತೆ. ಇನ್ನೊಂದು ಹೇಳ್ತಾರೆ ಏನದು ಅಂದ್ರೆ, ನಾವು ಮಾಡಿದ ಪಾಪಗಳಿಗೆ ಏನಾದರೂ ಪ್ರಾಯಶ್ಚಿತ್ತ ಉಂಟಾ ಅಂದ್ರೆ ಅದಿಷ್ಟು ದೊಡ್ಡ ಅದಿಷ್ಟು ಹೇಳ್ತಾರೆ. ಅದರಲ್ಲಿ ಯಾವುದಾದ್ರೂ ಪಾಪಕ್ಕೆ ಪ್ರಾಯಶ್ಚಿತ್ತ ಇಲ್ಲ ಅಂದ್ರೆ ಅದು ಒಂದೇ ಪ್ರಾಯಶ್ಚಿತ್ತ. ನಿತ್ಯ ವೈಶ್ವದೇವ ಆಗತಕ್ಕಂತಹ ಬ್ರಾಹ್ಮಣರ ಮನೆಗೆ ಹೋಗಿ ವೈಶ್ವದೇವ ಆಗುವಂತಹ ಅನ್ನ ಬೇಡಿ ತಿಂದರೆ ಪಾಪ ಹೋಗುತ್ತೆ, ಮತ್ತೆ ಅನ್ನ ತಿಂದರೆ ಪಾಪ ಬರುತ್ತಾ ಹೋಗುತ್ತಾ ಅಂತ ಈ ಪ್ರಕಾರ ನೋಡಿದರೆ ವೈಶ್ವದೇವ ಮಾಡಿದ ಅನ್ನ ಚೂರು ಬೇಡಿದರೆ ದೋಷ ಇಲ್ಲಂತೆ. ಅಲ್ಲಿ ಅನ್ನದ ದೋಷ ಬರಲ್ಲ, ಪಾಪ ಬರಲ್ಲ. ಅವರಾಗಿ ಏನು ಅನ್ನ ಕರೆದು ಹಾಕ್ತಾರಲ್ಲ ಅದು ಏನೇ ಆಗಿರಲಿ, ಪ್ರಸಾದ ಅಂತ ತಗೊಳ್ತೀರಾ, ಪ್ರಸಾದದ ಫಲ ಬಂದಿರುತ್ತೆ. ಅನ್ನ ಅಂತದಕ್ಕೆ ಬೇರೆಯವ್ರ ಮನೆಗೆ ಹೋಗ್ತೀರಾ, ಆ ಪಾಪ ಅದು ಹರಿದು ಬಂದೇ ಬರುತ್ತೆ. ಅದು ಎರಡು ಮಾತಿಲ್ಲ. ಅದಕ್ಕೆ ಹಿಂದಿನ ಕಾಲದಲ್ಲಿ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದಿಲ್ಲ, ಇನ್ನೊಬ್ಬರು ಕೊಟ್ಟ ದಕ್ಷಿಣೆ ದಾನ ತಗೊಳ್ತಾ ಇದ್ದಿಲ್ಲ, ಅಪರಿಗ್ರಹ ವ್ರತ ಇಟ್ಕೊಳ್ತಾ ಇದ್ದರು. ಯಾಕೆ? ಒಂದು ಚೂರು ಬಂದರೂ ಪಾಪ ಬರುತ್ತೆ, ನಮ್ದೇ ನಾವು ಪಡ್ಕೊಳ್ಳಕ್ಕೆ ಅವಸ್ಥೆ ಪಡ್ತಾ ಇರ್ತೀವಿ. ಮತ್ತೆ ಅದೆಲ್ಲ ಎಲ್ಲಿ ತಗೊಳ್ಬೇಕು? ಅಷ್ಟು ಮಾತ್ರ ಅಲ್ಲ, ನಾವು ದಾನ ಕೊಡುವಾಗ ನಿಜವಾದ ದಾನ ಪಾತ್ರನಿಗೆ ದಾನ ಕೊಡಬೇಕಂತೆ. ಅಲ್ಲಿ ಬಡತನ ಪ್ರಧಾನ ಕಾರಣ ಅಲ್ಲ. ನಾವು ದಾನ ಕೊಟ್ಟಾಗ ಈ ದಾನದಿಂದ ಪಾಪ ಬರ್ತಾ ಇದೆ ಎಂಬ ಎಚ್ಚರ ಇದ್ದವರಿಗೇನೆ ದಾನ ಕೊಡಬೇಕು. ಆ ಎಚ್ಚರವಿದ್ದು ಪಾಪ ಕಳ್ಕೊಳ್ಳುವ ತಾಕತ್ತಿದ್ದವರಿಗೇನೆ ದಾನ ಕೊಡಬೇಕು. ಇಲ್ಲದಿದ್ದರೆ ಎದುರೇ ವ್ಯಕ್ತಿ ಪಾಪ ಬರ್ತಾ ಇದೆ ಎಂಬ ಎಚ್ಚರವಿಲ್ಲದೆ ಪಾಪ ಕಳ್ಕೊಳ್ಳೋ ಪ್ರಯತ್ನವೇ ಮಾಡದವನಾಗಿದ್ದರೆ ಅದು ತಿಳಿದು ನಾವು ಅವರಿಗೆ ದಾನ ಕೊಟ್ಟರೆ ಅವರನ್ನು ಕೊಂದ ಫಲ ದಾನ ಕೊಟ್ಟವರಿಗೆ ಬರುತ್ತೆ. ಆದ ಕಾರಣ ಯೋಗ್ಯರಾದವರನ್ನು ನೋಡಿಯೇ ದಾನ ಕೊಡಬೇಕು. ಆದ್ದರಿಂದ ಇಷ್ಟೆಲ್ಲ ಇದ್ದರೆ ಅವಾಗ ಹೇಳಿದರು ದಾನ ತಗೊಂಡ ದೋಷ, ಇನ್ನೊಬ್ಬರ ಅನ್ನ ಉಣ್ಣ ದೋಷ ಇವೆಲ್ಲ ಪರಿಹಾರ ಆಗಬೇಕಾ? ನಾವು ಕೂಡ ಗಾಯತ್ರಿ ಮಂತ್ರ ಜಪ ಅದರಲ್ಲಿ ಪರಶುರಾಮ ದೇವರ ಸ್ಮರಣ ಪೂರ್ವಕ ಮಾಡಬೇಕು. ಅದರಲ್ಲೂ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳೆಲ್ಲ ತಿಳಿಸ್ತಾ ಬರ್ತಾರೆ. ಗಾಯತ್ರಿ ಮಂತ್ರದಲ್ಲಿ ಗಾಯತ್ರಿ ಮಂತ್ರ ಹೇಳುವ ರೂಪ ಸೂರ್ಯಮಂಡಲ ಮಧ್ಯವರ್ತಿ ನಾರಾಯಣ, ಆತನ ಕುರಿತು ಗಾಯತ್ರಿ ಮಂತ್ರ ಹೇಳುತ್ತೆ. ಆದರೆ ಗಾಯತ್ರಿ ಮಂತ್ರದೊಳಗೆ ಭಗವದ್ ರೂಪಗಳು ಕೂತಿವೆ. ಗಾಯತ್ರಿ ಮಂತ್ರದೊಳಗೆ ಗಾಯತ್ರಿ ಮಂತ್ರದೊಳಗಿರುವ ರೂಪ ಯಾವುದು ಅಂದರೆ ಆರು ರೂಪಗಳು ಕೂತಿವೆ. ಅದರಲ್ಲಿ ವಿಶೇಷವಾಗಿ ಮೂರು ಸ್ತ್ರೀ ರೂಪಿ ಹಯಗ್ರೀವ, ಗಾಯತ್ರಿ ಮಂತ್ರದ ಸ್ತ್ರೀ ರೂಪ ಹಯಗ್ರೀವ, ನಾರಿಯಲ್ಲಿ ಸ್ತ್ರೀ ರೂಪ ಹಯಗ್ರೀವ, ಭೂಮಿಯಲ್ಲಿ ಸ್ತ್ರೀ ರೂಪ ಹಯಗ್ರೀವ. ಈ ಮೂರನ್ನು ಸ್ಮರಣೆ ಮಾಡಬೇಕು. ಸ್ತ್ರೀ ರೂಪ ಹಯಗ್ರೀವ ಅಂದ್ರೆ ವಾದಿರಾಜರ ಕರಾಚಿತ ಹಯಗ್ರೀವ ಮೊಟ್ಟಿ ನೋಡಿದ್ದೀರಾ, ಕುದುರೆ ಮುಖ ಕೆಳಗೆಲ್ಲ ಪುರುಷ ಆಕೃತಿ, ವ್ಯತ್ಯಾಸ ಇಷ್ಟೇ, ಕುದುರೆ ಮುಖ ಕೆಳಗೆಲ್ಲ ಸ್ತ್ರೀ ಆಕೃತಿ. ಭಾಗ್ಯ ಕನ ರೂಪ ಅದು ಸ್ತ್ರೀ ರೂಪಿ ಹಯಗ್ರೀವ.
ಮೂರು ಹಯಗ್ರೀವ ರೂಪಗಳು ಬಂತದ್ದು. ಆ ಮೂರು ರೂಪಗಳನ್ನು ಯಾರು ಸ್ಮರಣೆ ಮಾಡುತ್ತಾರೋ ಅವರಿಗೇನು ಫಲ ಅಂದ್ರೆ ವಾಯುರಾಜರ ಒಂದು ಸ್ತೋತ್ರ ಮಾಡುತ್ತಾರೆ. ಏನದು? ಹಯಗ್ರೀವ ಹಯಗ್ರೀವ ಹಯಗ್ರೀವೇ ಯೋಗವೇ. ಯಾಕಪ್ಪ ಮೂರೇ ಯಾಕೆ ಹೇಳಿದ್ರು? ನಾಲ್ಕು ಹೇಳಬೇಕಾಗಿತ್ತಲ್ಲ, ಎರಡು ಹೇಳಬೇಕಾಗಿತ್ತಲ್ಲ, ಮೂರೇ ಯಾಕೆ ಹೇಳಿದ್ರು? ಈ ಮೂರು ರೂಪಗಳ ಪರಿಚಯ ಮೂರು ಕಡೆ ಇರುವ ಭೂಮಿಯಲ್ಲಿ ನಾಲಿಗೆಯಲ್ಲಿ ಗಾಯತ್ರಿ ಮಂತ್ರದಲ್ಲಿ ಗಾಯತ್ರಿ ಮಂತ್ರ ಬದುಕಾದರೂ ಕೂಡ ಎಲ್ಲೋ ಇರಲ್ಲ, ಬುದ್ಧಿ ಇಲ್ಲೇ ಕೂತಿರುತ್ತೆ. ಸಿಯೋ ಯೋನ ಪ್ರಚೋದಯ. ಆದ್ದರಿಂದ ಮೂರು ಕಡೆ ಹಯಗ್ರೀವನನ್ನು ಯಾರು ಸ್ಮರಣೆ ಮಾಡುತ್ತಾರೋ ಅವರ ವಾಕ್ ಪ್ರವಾಹ ಬರ್ತಾ ಇರುತ್ತೆ. ಎದುರಿ ವ್ಯಕ್ತಿಯ ಮೇಲೆ ಅಪರೂಪದ ಪ್ರಭಾವ ಬೀರುವಂತಹ ವಾಕ್ ಪ್ರವಾಹ ಬರ್ತಾ ಇರುತ್ತೆ. ಅಂತಹ ಪ್ರವಾಹ ಬರಬೇಕಾ ಹಯಗ್ರೀವನ ಸ್ಮರಣೆ ಮಾಡಿ ಎಂದರು. ಅದೆಲ್ಲ ವಿಶೇಷಗಳು ಉಪನಯನ ಪ್ರಕರಣದಲ್ಲಿ ಬಂತು. ಆಗ ಪ್ರಶ್ನೆ ಬರುತ್ತೆ, ಚೆನ್ನಾಗಿದೆ ಇಲ್ಲಿ ಕೂಟ, ನಾಲ್ಕೈದು ಜನಕ್ಕೆ ಉಪಯೋಗ, ನಮಗೆಲ್ಲ ಏನು ಉಪಯೋಗ ಅಂತ ಹೇಳಿದ್ದಕ್ಕೆ ಅಂತ ಪ್ರಶ್ನೆ ಅಲ್ವಾ? ಏನೂ ಇಲ್ಲ, ತಿಳ್ಕೊಳ್ಳಿಕ್ಕೆ ಅಡ್ಡಿ ಇಲ್ಲ. ಕನ್ನಡದಲ್ಲಿ ಆ ಉಪನಯನ ಪ್ರಕರಣ ಇವರ ಕುರಿತು ಹೇಳ್ತೇವೆ. ಎಲ್ಲೋ ಹೆಣ್ಮಕ್ಕಳೆಲ್ಲ ಕೊಟ್ಟಿದ್ದರಂತೆ, ಪ್ರವಚನ ಮಾಡಬೇಕು, ಗಂಡಸರು ಯಾರೂ ಇಲ್ಲ, ಹೇಗೆ ಅಂದಾಗ ಒಬ್ಬ ಪಂಡಿತರು ಎದುರಿಗೆ ಗಂಟೆ ಇಟ್ಟುಕೊಂಡು ಹೇಳಿದರು. ಗಂಟೆ ಮೇಲೆ ಪ್ರಾಣದೇವರಿದ್ದಾರೆ, ಜಗತ್ತಿನಲ್ಲಿ ಗಂಡಸರು ಅವರ ಮುರೆ, ಅದಕ್ಕೆ ಅವರು ಇಟ್ಟುಕೊಂಡು ಹೇಳ್ತಾ ಇದ್ದೀರಿ, ಚಿಂತೆ ಮಾಡಬೇಡಿ ಅಂತ ಅವರನ್ನು ಇಟ್ಟುಕೊಂಡು ಹೇಳಿದರು. ಅದರಿಂದ ಹೆಣ್ಣು ಮಕ್ಕಳಿಗೆ ತಿಳುವಳಿಕೆ ಬರಲಿಕ್ಕೆ ಅಡ್ಡಿ ಇಲ್ಲ. ಕನ್ನಡದಲ್ಲಿ ಚಿಂತನೆ ಮಾಡಲಿಕ್ಕೂ ಅಡ್ಡಿ ಇಲ್ಲ. ಕನ್ನಡದಲ್ಲಿ ಏನು ಚಿಂತನೆ ಮಾಡ್ತೀರಾ? ಸವಿತ್ರ ಮಂಡಲ ಮಧ್ಯವರ್ತಿಯಾದ ನಾರಾಯಣ, ನೀನೇ ಎಲ್ಲರಿಗೆ ಒಳ್ಳೆ ಬುದ್ಧಿ ಕೊಡತಕ್ಕಂಥವ, ನನಗೆ ಒಳ್ಳೆ ಬುದ್ಧಿ ಕೊಡಯ್ಯ. ಕನ್ನಡದಲ್ಲಿ ಕೇಳಿದ್ರೆ ದೇವರು ಕೇಳಂತಾರ ಅನ್ನಲ್ಲ. ಕನ್ನಡದಲ್ಲೇ ಗಾಯತ್ರಿ ಮಂತ್ರ ಚೆನ್ನಾಗಿ ಅರ್ಥ ಚಿಂತನೆ ನೀವು ಮಾಡು, ಮಾಡಿದರೆ ದೇವರನ್ನು ಬೇಡ ಅಂತಾರ. ಸಂಸ್ಕೃತದಲ್ಲಿ ಹೇಳಿದ್ರೆ ಮಾತ್ರ ನಾ ಪಾಪ ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾನೆ, ಹಾಗೇನಿಲ್ಲಲ್ಲ. ಆ ರೀತಿಯಲ್ಲಿ ಆ ಉಪನಯನ ಪ್ರಕರಣದ ಅರ್ಥವನ್ನು ನೋಡೋಣ. ನಂತರ ಬರತಕ್ಕಂತಹ ಪ್ರಕರಣ ಸೂರ್ಯ ಗತಿ ಪ್ರಕರಣ ಅಂತ ಬರ್ತಾರೆ.
ಸರಿ,
ನಂತರ ಬರತಕ್ಕಂತಹ ಪ್ರಕರಣ ಸೂರ್ಯ ಗತಿ ಪ್ರಕರಣ. ಶಬ್ದವೇ ಹೇಳುತ್ತೆ, ಸೂರ್ಯನ ಗತಿ. ಸೂರ್ಯ ಬೆಳಗ್ಗೆಯಿಂದ ಸಾಯಂಕಾಲ ಪರ್ಯಂತ ಸೂರ್ಯನ ಗತಿ ಬರ್ತಾ ಇರುತ್ತೆ. ಅದು ಯಾವ ಕಾಲದಲ್ಲಿ ಹೋಗ್ತಾ ಇದೆ? ಬೆಳಗ್ಗೆಯಿಂದ ಸಂಜೆ ಪರ್ಯಂತ ಕಾಲದಲ್ಲಿ ಹೋಗ್ತಾ ಇದೆ. ಆ ಕಾಲವನ್ನ ಏಳು ತುಂಡು ಮಾಡಿದರು. ಏಳು ಕಾಲದ ಭಾಗಗಳಲ್ಲಿ ಸೂರ್ಯನ ಒಳಗೆ ಏಳು ಭಗವದ್ ರೂಪಗಳು ನಿಂತು ಏಳು ಕಾಲಗಳಲ್ಲಿ ಏಳು ರೀತಿಯಾದ ಜನರಿಗೆ ಪ್ರಾಣಿಗಳಿಗೆ ಆಶ್ರಯನಾಗಿದ್ದಾನೆ ಭಗವಂತ. ಅದನ್ನೇ ದಾಸರಾಯ ಹೇಳುತ್ತಾರೆ, ಸಪ್ತ ಸಾಮ ಪ್ರತಿಪಾದ್ಯ ಭಗವಂತನಿದ್ದಾನೆ ಕಾಲದೊಳಗೆ. ಕಾಲದೊಳಗೆ ಏಳು ಸಾಮ ಪ್ರತಿಪಾದ್ಯ ರೂಪಗಳನ್ನ ಯಾರು ಕಾಲ ಕಾಲಕ್ಕೆ ಚಿಂತನೆ ಮಾಡುತ್ತಾರೆ ಅವರಿಗೆ ಅಪಮೃತ್ಯುವಿನ ಛಾಯೆ ಇಲ್ಲ. ಅವರಿಗೆ ಮಾತ್ರ ಅಲ್ಲ, ಅವರ ವಂಶಕ್ಕೆ ಇರಲ್ಲ ಅಂತ ಹೇಳ್ತಾರೆ. ಅಂತ ಚಿಂತನೆ ಮಾಡುವವರು ವಂಶದಲ್ಲಿ ಒಬ್ಬರು ಬಂದರೆ ಸಾಕು ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಏಳು ಕಾಲದಲ್ಲಿ ಏಳು ಸಾಮಗಾನ ಪ್ರತಿಪಾದ್ಯ ರೂಪಗಳು, ಏಳು ರೂಪಗಳು ಬರುತ್ತೆ. ಆ ಏಳು ರೂಪಗಳನ್ನ ಏಳು ಕಾಲದಲ್ಲಿ ಸ್ಮರಣೆ ಮಾಡುವಂಥವರಿಗೆ ಇಲ್ಲೆಲ್ಲ ಉಪಾಸನಾ ಹೇಳ್ತಾರೆ. ಉಪಾಸನಾ ಶಬ್ದ ದೇವತೆಗಳಿಗೆ ಮಾತ್ರ, ದೇವತೆಗಳೇ ಶ್ರೀಕೃಷ್ಣ ಅರ್ಪಣಿಸ